ब्रह्मचर्य अपरिग्रह यमाः शौचं तपः तुष्टिः स्वाध्यायो हरिपूजनं नियमाः ಯಮಗಳು ಐದು, ನೀವು ಕೂಡ ಎಷ್ಟೋ, ಇವು ಐದು ಅಂತ ಹೇಳಿದರು. ವೀರಪದ್ಮೇಚ ಸ್ವಸ್ತಿಕಾದ್ಯಾನಿ ಚಾಸನ, ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ ಮೊದಲಾದ ಆಸನಗಳು ಯೋಗಕ್ಕೆ ಅಂಗವಾಗುತ್ತೆ, ಬೇರೆ ಅಲ್ಲ ಅಂತ ತಿಳಿಸಿದರು. ಅದಾದಮೇಲೆ ಬ್ರಹ್ಮಚರ್ಯಾದಿ ಸಭೆಗಳ ಅರ್ಥವನ್ನು ಹೇಳಿದರು. ಅರ್ಥ ತಿಳಿಸಿ ಅಹಿಂಸಾ ಸತ್ಯಮಸ್ತೇಯಂ ಅಸಂಗೋ ಹ್ರೀರ ಸಂಶಯ ಆಸ್ತಿಕ್ಯಂ ಬ್ರಹ್ಮಚರ್ಯಂಚ ಮೌನಂ ಸ್ಥೈರ್ಯಂ ಕ್ಷಮಾ ಅಭಯಂ ಶೌಚಂ ಜಪಃ ತಪೋ ಹೋಮಃ ಶ್ರದ್ಧಾ ಆತಿಥ್ಯಂ ಮದರ್ಚನಂ ತೀರ್ಥಾಟನಂ ಪರಾರ್ಥೇಹ ತುಷ್ಟಿಃ ಆಚಾರ್ಯ ಸೇವನಂ ಏತೇ ಯಮಃ ಸ ನಿಯಮಃ ಉಭಯೋಃ ದ್ವಾದಶ ಸ್ಮೃತಃ. ಇನ್ನೂ ಕೂಡ ಬೇರೆ ಯಮನಿಯಮದಲ್ಲಿ ನಾಲ್ಕು ಆಚಾರ ಹೇಳಿದರೆ ಇವರು ಇನ್ನೂ ಹೆಚ್ಚು ಹೇಳಿದರು, ಎಂಟು ಹಾಗೆಲ್ಲ ಹೇಳಿದರು. ಅದಕ್ಕೆಲ್ಲ ಅಂತರ್ಭಾವ ಅಂತ ಉತ್ತರ ಕೊಟ್ಟರು. ಇನ್ನೊಂದು ಇನ್ನೂ ಹೆಚ್ಚು ಹೇಳ್ತಾ ಇದ್ದಾರೆ, ಅಹಿಂಸಾ ಸತ್ಯಂ ಅಸ್ತೇಯಂ ಅಸಂಗ ಹ್ರೀಹಿ ಅಸಂಚಯ. ಹ್ರೀಹಿ ನಾಚಿಕೆ ಪಡೋದು, ನಾಚಿಕೆ ಪಡೋದು ಅಂದರೆ ಏನು, ತಪ್ಪು ಮಾಡಿದ ನಾಚಿಕೆ ಪಡೋದು ಅಥವಾ ತನ್ನಷ್ಟು ಮಾಡಬೇಕಾದಷ್ಟು ಮಾಡದೆ ಹೋದಾಗ ಕೂಡ ಏನಾಗುತ್ತದೋ ನಾಚಿಕೆ ಪಡೋದೆ. 80 ಕಿಲೋಮೀಟ್ರ್ ಹೋಗಬೇಕಾದ ಕಾರು 40 ಕಿಲೋಮೀಟ್ರ್ ಏನಂತಾರಾಗ, ಇದಕ್ಕೆ ಕಾರಲ್ಲಿ ಯಾಕೆ ಬರ್ತಿದ್ವಿ ನಾವು ಅಂತ ಹೇಳ್ತಾನೆ. ಅನೇನಂತಾನೋ ಅವನು, ಹೌದು ಸಾರಿ ಅಂತೆ, ಅದರ ನಾಚಿಕೆ. ಸಾರಿ ಕೇಳೋದೇನದು ನಾಚಿಕೆ. ಅದು ನಾಚಿಕೆ ಎಂಬುದೇನು, ತಪ್ಪು ಮಾಡಿದಾಗ ನಾಚಿಕೆ ಪಡೋದೇನದು ಗುಣ. ತಪ್ಪಿಲ್ಲದೆ ಹೋದಾಗಲ್ಲ, ನಾಚಿಕೆ ಪಡ್ತಾನೆ ಇದ್ದರೆ ತಪ್ಪದು. ಒಮ್ಮೆ ತಪ್ಪು ಮಾಡಿ ಅದನ್ನೇ ಮಾಡಿದ್ರೆ ಏನಾದರೆ ಯಾವಲ್ಲ ಸಾರಿ ಅಂತಾರೆ, ಬುದ್ಧಿ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ತಪ್ಪು ಮಾಡಿದಾಗ ಸಂಕೋಚ ಪಡೋದು ಕೂಡ ಏನದು, ಒಂದು ಗುಣನೇ. ಆಸ್ತಿಕ್ಯಂ ಬ್ರಹ್ಮಚರ್ಯ ಅಂತ ದುರ್ಯೋಧನಾದಿಗಳು ಏನು ಮಾಡಲಿಲ್ಲ, ಎಂದೂ ಪಡಲಿಲ್ಲ, ನಾ ಮಾಡಿದ್ದೇ ಸರಿ ಅಂತ ಹೇಳ್ತಿದ್ದ. ಆಸ್ತಿಕ್ಯಂ ಬ್ರಹ್ಮಚರ್ಯ ಅಂತ ಮೌನಂ, ಮೌನ ಕೂಡ ಒಂದು ಧರ್ಮ. ಮೌನ ಏನು ಗೊತ್ತೋ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ಸಿದ್ಧಿ ಆಗುತ್ತೋ ಅಂತ ಕೇಳಿದರೆ, ಅಲ್ಲ. ಮೌನ ಅಂದರೆ ಏನೋ, ಮನನ ಅಂತ ಅರ್ಥ. ಮನನ ಅಂದರೆ ಮೌನ. ಸುಮ್ಮನೆ ಯಾರೋ ಮಾತಾಡ್ತಾ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ, ತಕ್ಷಣ ಏನಂತಾರೆ, ಏನೋ ಯೋಚನೆ ಮಾಡ್ತಾ ಇರುತ್ತೆ, ಏನು ನಿದ್ದೆ ಬಂದ್ಬಿಡ್ತಾ ಅಂತ ಕೇಳಲ್ಲ, ಏನಕ್ಕೆ ಚುಮ್ಮನೆ ಮಾತಾಡ್ತಾರೆ. ಸೊ ಮೌನ ಶಬ್ದ ನಿಜವಾದ ಅರ್ಥ ಏನೋ, ಮನನ. ವ್ಯರ್ಥ ಸ್ಥೈರ್ಯಂ ಕ್ಷಮಾ ಅಭಯಂ. ಸ್ಥೈರ್ಯ ಅಂದರೆ ಸ್ಥಿರತ. ಸ್ಥಿರತ ಕೊಡಲಿಕ್ಕೇನೆ ಬ್ರಹ್ಮಸೂತ್ರ ಹೊರಟಿರೋದು. ಪ್ರತಿಯೊಂದು ವಿಷಯದ ಬಗ್ಗೆ ಏನಿರಬೇಕು, ದಾರ್ಢ್ಯ. ಸ್ಥಿರತ ಅಂದರೆ ಏನೋ, ದಾರ್ಢ್ಯ. ಮೊಳೆ ಹೊಡಿತಾನೆ, ಫೋಟೋ ಹಾಕಿದ ಮುಂಚೆ ಏನು ಮಾಡ್ತಾನೆ, ಫಸ್ಟು ನೋಡ್ತಾನೆ ಗಟ್ಟಿಯಾಗಿದೆಯಲ್ಲ ನೋಡ್ತಾನೆ. ಸ್ಥೈರ್ಯಂ ಕ್ಷಮ. ಕ್ಷಮ ಅಂದರೆ ಏನು, ಕ್ಷಮ ಶಬ್ದಕ್ಕೆ ಎರಡರ್ಥ. ಧರ್ಮರಾಜ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದ, ಏನಂತ ಹೇಳಿದ, ಯಾರು ಏನೇ ಮಾಡಿದ್ರೆ ಕ್ಷಮಿಸ್ಕೋತಾ ಹೋಗೋದು ಅಂತೇಳಿ. ಅಲ್ಲ, ಕ್ಷಮ ಅಂದರೆ ಕ್ಷಮದಿ ಎರಡ ಇದೆ. ಯೋಗ್ಯ ತಪ್ಪು ಮಾಡಿದಾಗ ಕ್ಷಮಿಸೋದು ಬೇರೆ, ಅಯೋಗ್ಯ ತಪ್ಪು ಮಾಡಿದಾಗ ಕ್ಷಮಿಸೋದಾದ್ರೆ ಕಂಪೇರ್ ಮಾಡಬಾರದು. ಹೇಳಲಿಲ್ಲ, ಲೇಟಾಗಿ ಬಂದಿದ್ದು ಕ್ಷಮ್ಯ, ಕಾಪಿ ಹೊಡೆಯೋದು ಅಕ್ಷಮ್ಯ. ಸೊ ದೇವತೆಗಳು ಮಾಡೋ ತಪ್ಪುಗಳು ಯಾವ ಗುಂಪೇ ಸೇರುತ್ತೆ, ಸಾಮಾನ್ಯ ಕ್ಷಮ್ಯ ಪದಾರ್ಥದಲ್ಲಿ ಸೇರುತ್ತೆ ಹೊರತು ಅಕ್ಷಮ್ಯದಲ್ಲಿ ಸೇರೋದಿಲ್ಲ. ಗೊತ್ತಾಯ್ತಾ? ಇವರೇನು ಮಾಡ್ತಾರೆ, ದುರ್ಯೋಧನಾದಿಗಳು ಮಾಡಿರೋದೇನೋ ಅನ್ನೋ ದ್ಯೂತ. ದ್ರೌಪದಿ ವಸ್ತ್ರ ಪಡೋ ಪ್ರಯತ್ನ, ಕೃಷ್ಣಕ್ಕೆ ಕೃಷ್ಣನ ದ್ಯೂತಕ್ಕೆ ಇಡು ಅಂತ ಹೇಳೋದು, ಇವೆಲ್ಲ ಎಂಥ ಅಪರಾಧಗಳಿವೋ ಅಕ್ಷಮ್ಯ. ಅದನ್ನು ಕ್ಷಮಿಸಿದ್ದಕ್ಕೆ ದ್ರೌಪದಿ ಭೀಮಸೇನ ತಪ್ಪು ಮಾಡಿದ್ದಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಬೇರೆದಕ್ಕೆ ಹೇಳೋದು, ಮುಖ್ಯವಾದ ತಪ್ಪನ್ನು ಕ್ಷಮಿಸೋದು ಅಂದರೆ ಏನರ್ಥ? ಅದಕ್ಕೆ ಲೇಟೇ ಬಂದು ಹೊಡೆಬಿಟ್ಟ, ದೊಡ್ಡ ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲ, ಅದರಿಂದ ಕಾಪಿ ಹೊಡೆದನ್ನು ಬಿಟ್ಟುಬಿಟ್ಟ, ಇವನು ಶಾಮೀಲಾಗಿದ್ದಾನೆ ಅಂತ ಅರ್ಥ. ಸಿಂಪಲ್. ಸೊ ಅದೇ ಅಪರಾಧಗಳಲ್ಲಿ ಕೂಡ ಏನಿದೆ, ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದ, ಅಷ್ಟಕ್ಕೆ ಗಲಾಟೆ ಮಾಡ್ಬೋದು ಕೆಲಸಲ್ಲ. ಆದರೆ ಫೋಟೋ ಇದಕ್ಕೆ ಕನೆಕ್ಟೆಡ್ ಆಗಿದೆಯಾ ಇಲ್ಲ ಪ್ರಶ್ನೆ. ಈಗ ಇದು ಕನೆಕ್ಟ್ ಆಗಿ ಅಂದರೆ ಅಪರಾಧನೇ, ಆದರೆ ಬರೀ ಆಗಿದ್ರಲ್ಲ. ಬಟ್ ಕನೆಕ್ಟ್ ಆಗಿದ್ದಾಗ ಎಕ್ಸ್ಕ್ಯೂಸ್ ಕೊಡೋಕ್ಕಾಗೋದಿಲ್ಲ. ಆ ಅರ್ಥದಲ್ಲಿ ಕ್ಷಮ ಅನ್ನೋದು ಇನ್ನೊಂದಿದೆ. ಕ್ಷಮ ಶಬ್ದಕ್ಕೆ ಪೂರ್ವ ಪಕ್ಷಿ ಮಾತಾಡ್ತಾ ಇದ್ದಾನೆ, ಅವ್ನು ಮಾತಾಡೋವ್ರಿಗೆ ಪೂರ್ತಿ ಕೇಳಿಸ್ಕೋಬೇಕು. ಅದು ಕೂಡ ಏನೋ ಸಹನೆ, ಕೇಳೋವರೆಗೂ ಕೇಳ್ತಿರ್ಬೇಕು, ಅರ್ಥಕ್ಕೆ ಅವಸರ ಪಡಬಾರ್ದು. ಅದೇ ರೀತಿಯೇ ಅವನು ಮತ್ತೆ ಎಲ್ಲ ಹೇಳಿ ಇನ್ನೊಂದು ಡಾಕ್ಯುಮೆಂಟ್ ಕೊಡ್ತೀನಿ ಅಂತ, ಫಸ್ಟ್ ಏನು ಮಾಡಬೇಕಾಗ, ತೊಗೊಂಡು ಬಾ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಕೋರ್ಟಲ್ಲಿ ಏನು ಮಾಡ್ತಾರೆ, ಅವನಿಗೆ ಎರಡೋ ಸ್ಟೇಜಲ್ಲಿ ಕೇಳಿದಾಗಲೂ ಅವಕಾಶ ಕೊಡ್ತಾರೆ, ಸುಮ್ಮನೆ ಕೇಳಿದ್ರೆ ಕೊಡೋದಿಲ್ಲ. ಅದಕ್ಕೇನೆ ಅದು ಅದು ನ್ಯಾಯಾಧೀಶನ ಕರ್ತವ್ಯ ಅದು, ನಾನು ಕೊಡೋದಿಲ್ಲ ಅಂತೇಳಿ ಅವನ ಸಿಟ್ಟು ಮಾಡ್ಕೊಂಡು ಹೇಳಿ ಏನು ಮಾಡ್ತಾರೆ, ರೇಗ್ಬಿಟ್ಟೇನಾದರೂ ಅಪರಾಧಿ ಬಗ್ಗೆ ನ್ಯಾಯಾಧೀಶ ಮಾತಾಡಿದರೆ ತಕ್ಷಣ ಏನು ಮಾಡ್ತಾರೆ, ನ್ಯಾಯಾಧೀಶ ಉಪಯೋಗ ಇಲ್ಲ, ಇವನು ಭಯ ಸಿಡಿದ್ದಾನೆ, ಕ್ಷಮೆ ಇಲ್ಲ ಇವನಿಗೆ, ಚೇಂಜ್ ಮಾಡಿ ಅಂತ ಕೇಳ್ತಾನೆ. ಅವನು ಕಾಮಾಗಿ ಕೇಳಬೇಕು, ವಾದಿ ಮಾತನ್ನು ಹೇಗೆ ಕೇಳ್ತಾನೆ, ಪ್ರತಿವಾದಿ ಮಾತನ್ನು ಹಾಗೆ ಕೇಳಬೇಕು, ಟೈಮು ಕೊಡಬೇಕು. ಅದೆಲ್ಲ ಕ್ಷಮ. ಅದು ಯಾವಾಗ ಕೊಡಬೇಕು, ಇನ್ನೇನಿಲ್ಲ ಅಂತ ಹೇಳಿದಾಗ ಕೊಡ್ತಾ, ಅದು ಫೈನಲ್. ಅದು ಬಿಟ್ಟುಬಿಟ್ಟು ಅದು ಕ್ಷಮ ಅಂತ ಹೇಳಿ ಮೆಕ್ಯಾನಿಕಲಾಗಿ ಅರ್ಥ ಮಾಡ್ಕೊಂಡು, ಸತ್ಯ ಅಂಬೋದನ್ನು ಮೆಕ್ಯಾನಿಕಲಿ ಅರ್ಥ ಮಾಡಿಕೊಂಡ್ರೆ ಹೇಗೆ ತಪ್ಪಾಗುತ್ತೋ, ಧರ್ಮ ಅಂಬೋದು ಹೇಗೆ ತಪ್ಪಾಗುತ್ತೋ, ಹಾಗೆ ಕ್ಷಮ ಅಂಬೋದಕ್ಕೆ ಒಳ್ಳೆ ಅರ್ಥ ಇಟ್ಕೊಂಡ್ರೆ ಅದು ಗುಣ, ಕೆಟ್ಟ ಅರ್ಥ ಇಟ್ಕೊಂಡ್ರೆ ತಪ್ಪು. ಧರ್ಮರಾಜನ ವಾದ ಏನಿತ್ತು ಅಂದರೆ, ಕ್ಷಮ ಸರ್ವತ್ರ ಧರ್ಮ, ಅದನ್ನು ವಾದ. ಯಾರೇ ಏನೇ ಮಾಡಲಿ ಕ್ಷಮಿಸಿಬಿಡೋಣ ಅಂತ, ಹಾಗೆ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ನೀನು ಬ್ರಾಹ್ಮಣನಲ್ಲ, ಋಷಿಯಲ್ಲ, ಮುನಿಯಲ್ಲ, ನೀನೊಬ್ಬ ರಾಜ, ಅವರ ಅಪರಾಧಿಗಳು. ಅಪರಾಧಿಗಳಾದವರು ರಾಜ ಕ್ಷಮಿಸಿಬಿಟ್ರೆ ಶಿಕ್ಷೆ ಕೊಡೋದು ಯಾರು ಹಾಗಿದ್ರು? ಒಬ್ಬ ತಪಸ್ವಿ ಕ್ಷಮಿಸ್ತಾನೆ, ಯಾಕೆ ತಪಸ್ ಅವನ ಕೆಲಸ ಅಲ್ಲ ಶಿಕ್ಷೆ ಕೊಡೋದು, ತಪಸ್ ಮಾಡೋದು ಅವನ ಕೆಲಸ. ಆದ್ದರಿಂದ ಪ್ರಶ್ನೆ ಬರೋದಿಲ್ಲ. ಅದನ್ನು ಹೇಳೋದೇ ಅಲ್ಲಿ ಮುಖ್ಯವಾದ ಅಂಶ. ತಿತಿಕ್ಷ ಅಂದ್ರೆ ಏನೋ ಅಲ್ಲ, ತಿತಿಕ್ಷ ಅಂದ್ರೆ ಏನೋ ಬರೀ ಸಹನೆ ಅಷ್ಟೇ, ಬರೀ ಸಹನೆ. ಹೇಗೆ ಈಗ ಇಂಜೆಕ್ಷನ್ ಕೊಡ್ತಾರೆ, ಓದರ್ತಾ ಇದ್ದಾರೆ, ಅವಾಗೇನು ಮಾಡಬೇಕಾಗ, ಸಹಿಸ್ಕೋ ಸಹಿಸ್ಕೋ ಅಂತ ಹೇಳಿ ಅದು ಸಹಿಸ್ಕೋಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅನಿವಾರ್ಯ ಪಕ್ಷದ್ದು ಇದು, ಅನಿವಾರ್ಯ ಪಕ್ಷ ಅಲ್ಲ, ಇದು ಲೀಗಲಿ ಅಲೋಡ್ ಪಕ್ಷ ಇದು. ಆದ್ದರಿಂದ ರಫ್ಲಿ ಸೂರ್ಯನ್ ಮಿತ್ರ ಇದ್ದಾಗ ಒಂದು ಸಿಮಿಲಾರಿಟಿ ಇದ್ದರೂ ಕೂಡ ಸ್ಪೆಷಲ್ ವ್ಯತ್ಯಾಸ ಇದೆ. ಏನ ಏನರ್ಥ ಕ್ಷಮೆ? ಸಹನೆಗೆ ಕ್ಷಮ ಅಂತ ಹೇಳಿದ್ರು. ಸ್ವಲ್ಪ ಕ್ಷಮಿಸಿಬಿಡಿ ಕ್ಷಮಿಸಿಬಿಡಿ ಅಂತೇಳಿ, ತಪ್ಪು ಮಾಡಿದ್ದೇನೆ ಕ್ಷಮಿಸಿ, ಅಥವಾ ಲೇಟಾಗಿ ಬರ್ತೇನೆ ಕ್ಷಮಿಸಿ, ಸಹಿಸ್ಕೊಳ್ಳಿ, ಆ ಅರ್ಥದಲ್ಲೇ ಹೊರತಿದ್ದಲ್ಲ. ರಫ್ ಅರ್ಥ ಬೇರೆ, ಸ್ಪೆಷಲ್ ಬೇರೆ. ಅದಕ್ಕೆ ಆಚಾರ್ಯ ಬೇರೆ ಕ್ಷಮಾ ಕ್ರೋಧಾದಿ ಅನುತ್ಥಿತಿಹಿ ಅವ್ರು ಬರೆದಿರೋದು. ಕ್ಷಮಾ ಕ್ರೋಧಾದಿ ಅನುತ್ಥಿತಿಹಿ, ಕೋಪಾದಿಗಳಿಗೆ ಒಳಗಾಗದಿರುವಿಕೆ. ಕ್ಷಮೆ ಅಂದ್ರೇನು? ಕೋಪಾದಿಗಳಿಗೆ ಒಳಗಾಗದಿರುವಿಕೆ. ಇಂಜೆಕ್ಷನ್ ಕೊಡ್ತಾ ಇರುತ್ತೆ ಮಗುವಿಗೆ, ಕಾಲು ಒದ್ದು ಬಿಡುತ್ತೆ ಡಾಕ್ಟ್ರನ್ನ, ಕಾಲು ತಿರುಗಿ ಹೋದ್ರೆ ಡಾಕ್ಟ್ರ್ ಏನಾಗುತ್ತೆ ಮಗುದು ಪಾಪ, ಏನು ಮಾಡ್ತಾರದು? ಯಾರು ಹೇಳಿ ಮಗು ಕಡೆ ಅಷ್ಟೇ ಬಿಡಿ ಅಂತ ಹೇಳಿಬಿಟ್ಟು ಕಾಲು ಗಟ್ಟಿಯಾಗಿ ಹಿಡ್ಕೊಂಡೆ ಕೊಡ್ತಾರೆ. ಅದು ಇಲ್ಲದೆ ಎಲ್ಲರೂ ಬಜಿತಾಗಿಬಿಡುತ್ತೆ. ಯಾರು ಕಳ್ಳ ಅರಿತಂದ್ರೆ ಬಿಡೋದ್ರೆ ಒದ್ದಾಗ್ತಾರೆ ಒಳಗೆ ಹಾಕ್ತಾರೆ. ಯಾಕೆ ಬಗೋದು? ಸಾಮ ಯೋಗ್ಯತೆ ನೋಡ್ಕೊಳ್ಳೋದು, ಕಾಲ ನೋಡ್ಕೊಳ್ಳೋದು, ತಪ್ಪಿನ ಪ್ರಮಾಣ ನೋಡ್ಕೊಳ್ಳೋದು, ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಮಾಡಿದರೆ ಕ್ಷಮೆ. ಅದು ಹೆಚ್ಚು ಪಟ್ಟು ಮಾಡಿ ಕ್ಷಮೆ ಇಲ್ಲ ಅಂತ ಅರ್ಥ. ಏನೋ ಒಂದು ಮಾತು ಹೊಡೆದೇ ಬಿಟ್ಟ ಹೋಗಿಬಿಟ್ಟು, ಅದನ್ನ ಏ ಕ್ಷಮೆ ಇಲ್ಲ, ಒಂದು ಮುಂಗೋಪಿ ಮನುಷ್ಯ ಅಂತ ಹೇಳ್ತಾ. ಶೌಚಂ ತಪಸ್ ಜಪಸ್ ತಪೋ ಹೋಮ, ಶೌಚ ಮಡಿಮೈಲಿಗೆ, ಜಪ ಜಪ ಮಾಡೋದು, ತಪ ತಪಸ್ ಮಾಡೋದು, ಹೋಮ ಹೋಮ ಕಾರ್ಯ, ಶ್ರದ್ಧಾ ನಂಬಿಕೆ, ಶ್ರದ್ಧಾ ಅಂದರೆ ನಂಬಿಕೆ, ಒಳ್ಳೆ ನಂಬಿಕೆನೇ ಶ್ರದ್ಧಾ ಅಂತಾರೆ. ಆತಿಥ್ಯಂ ಅತಿಥಿ ಪೂಜೆ ಒಂದು ಅಂಗ, ಅದು ಬಿಡ್ಲಕ್ಕೆ ಬರೋದಿಲ್ಲ, ಆಪ್ಷನಲ್ ಅಲ್ಲ, ಕಂಪಲ್ಸರಿ ಅದು. ಮದರ್ಚನಂ ನಿತ್ಯ ಪೂಜೆ, ತೀರ್ಥಾಟನಂ ತೀರ್ಥಯಾತ್ರೆ, ಪರಾರ್ಥೇಹ ಇನ್ನೊಬ್ಬರಿಗೆ ಒಳ್ಳೆತನ ಬಯಸೋದು, ಪರ ಅರ್ಥ ಇಹ, ತುಷ್ಟಿ ಯಾವಾಗಲೂ ಏನಾಗಿರೋದು ಸಂತೃಪ್ತವಾದ ಜೀವನ ಇರಬೇಕು. ಆಚಾರ್ಯ ಸೇವನ ಹಿಂದೆ ಬಂದಿದೆ, ಗುರು ಸೇವಾದಿಗಳು ಅಥವಾ ಗುರುಗಳೆಲ್ಲ ವೈಜ್ಞಾನ ಅಂತ ಹೇಳಿದ್ದಾರೆ, ಅದೆಲ್ಲ ನೆನಪಿರಬೇಕು. ಏತೇ ಯಮಾಹ ಸನಿಯಮಾಹ ಉಭಯೋಹೋ ದ್ವಾದಶ ಸ್ಮೃತಾಹ, ಇವಿಷ್ಟು ಯಮನೆ ಒಟ್ಟಿಗೆ ಸೇರಿಬಿಟ್ಟಿದ್ದೇವೆ. ಒಟ್ಟು ಸೇರಿ ಎಷ್ಟು ಅಂತ ಹೇಳಿದರು? ಹನ್ನೆರಡು ಅಂತ ಹೇಳಿದರು. ಆಚಾರ್ಯ ಎಷ್ಟು ಹೇಳಿದರು? ಹತ್ತು ಹೇಳಿದರು, ಐದೋ ಐದು ಹೇಳಿದರು. ಅದೆಲ್ಲ ಅಂತರ್ಭಾವ ಹೊಂದೋದ್ರಿಂದ ವಿರೋಧ ಇಲ್ಲ. ಸ್ವಸ್ತಿಕಂ ಗೋಮುಖಂ ಪದ್ಮಂ ಕರ್ಮಣ ಮನಸಾ ವಾಚ ಸರ್ವಭೂತೇಶು ಸರ್ವದಾ ಅಕ್ಲೇಶ ಜನನಂ ಪ್ರೋಕ್ತಂ ಅಹಿಂಸಾತ್ವೇನ ಯೋಗಿಭಿಹಿ, ಅವೆಲ್ಲ ಆಗಿದೆ. ಸ್ವಭಾವದಲ್ಲೇ ಇರಬೇಕು. ಸ್ವಭಾವದಲ್ಲಿ ಇದ್ದಿದ್ದನ್ನು ಏನು ಮಾಡಬೇಕು ಇವರು? ಸ್ವಭಾವದಲ್ಲಿ ಇದ್ದಿದ್ದನ್ನ ಅದಕ್ಕೆ ಅಭಿವ್ಯಕ್ತಿ ಕೊಡಬೇಕು. ಅರ್ಥ ಆಯ್ತಾ? ಈಗ ಸ್ವಭಾವದಲ್ಲಿ ಹೊರಗೆ ಬರೋದೇ ಇಲ್ಲ. ಇವತ್ತು ಬಿಳಿ ಬಟ್ಟೆ ಕೊಳೆಯಾಗಿಬಿಟ್ಟಿದೆ, ಹೋಗಿದ್ರೆ ಬೆಳಗಾಯಿತು ಅಷ್ಟೇ. ಬಿಳಿಯಾಗಿರೋ ಸ್ವಭಾವ, ಕೊಳೆಯಾಗಿದ್ದೇನೋ ಬೇರೆ ಕಾಲು, ಅದು ತೆಗೆದುಹಾಕ್ಬೇಕು ಅಷ್ಟೇ. ಈ ಕರಿ ಬಟ್ಟೆ ಬಿಳಿ ಮಾಡೋಕ್ಕೋರೆ ಏನಾಗುತ್ತೆ? ಅದು ಆಗೋದೆಲ್ಲ ಕರಿ ಬಟ್ಟೆ ಹರಿದು ಹೋಗುತ್ತೆ ಕೊನೆಗೆ. ಎಷ್ಟು ತುಂಬ ಇದು ಮಾಡಿದ್ರೆ ಏನು ಮಾಡುತ್ತೆ? ಅದು ಬಂಡೆಗೆ ಹೋಗಿದ್ಬಿಟ್ಟು ತೂ ಪೀಸ್ ಪೀಸ್ ಆಗಿಬಿಡುತ್ತೆ. ಆದರೆ ಕಪ್ಪು ಬಿಳಿ ಬಟ್ಟೆ ಕಪ್ಪಾದರೆ ತಡಿಬೋದು, ಕಪ್ಪು ಬಟ್ಟೆ ಇರೋದೇ ಸ್ವಭಾವ. ಇದು ಯೋಗ್ಯ. ನಮ್ಮ ಸಂಸಾರದಲ್ಲಿ ಏನಾಗಿದೆ ಈಗ? ಲಿಂಗದೇಹ ಅನಾದಕ್ಕೆಲ್ಲ ಸೇರಿಬಿಟ್ಟು ಏನಾಗಿದೆ ಈಗ? ಕೊಳೆ ಸೇರಿದೆ ಸೇರಿ, ಅವೆಲ್ಲ ಏನು ಮಾಡಬೇಕೀಗ? ಇದು ಕೇಳಿದ ಮೇಲೆ ಅದೆಲ್ಲ ಎಕ್ಸಿಬಿಟ್ ಆಗ್ತಾ ಹೋಗುದು. ಅದಕ್ಕೆ ಸಾಧನೆ ಅಂತ. ಒಗೆಯೋ ಕೆಲಸ ಆದರೆ ಏನು? ಕ್ಲೀನ್ ಮಾಡೋ ಕೆಲಸ ಇದು, ಒಗೆಯೋ ಕೆಲಸ ಇದು. ಕ್ಲೀನ್ ಮಾಡ್ಕೋತಾ ಹೋಗ್ಬೇಕು. ಬ್ರಹ್ಮಚರ್ಯಾಶ್ರಮ ಸ್ಥಾನ ಅದು ಆಯಿತು. ಇಷ್ಟು ಹೇಳಿ ನೆಕ್ಸ್ಟ್ ಪ್ರಾಣಾಯಾಮ ಹೇಳ್ತಾರೆ ಈಗ. ರೇಚಕ ಪೂರಕಶ್ಚೈವ ಕುಂಭಕಶ್ಚ ತ್ರಿಧಾಸ್ಮೃತ. ಪ್ರಾಣಾಯಾಮ ಮೂರು ವಿಧ ಅಂದರೆ ಮೂರು ಪಾರ್ಟ್ ಅಂತ ಅರ್ಥ. ತ್ರೀ ಸ್ಟೇಜಸ್ ಇರೋದು. ಒಂದು ಸ್ಟೇಜ್ ಏನು? ರೇಚಕ, ಹೊರಗಿನ ಗಾಡಿಯೆಲ್ಲ ಏನು ಮಾಡಬೇಕು? ಹೊರಗೆ ಹಾಕಿಬಿಡ್ಬೇಕು. ಪೂರಕ, ಹೊಸ ಗಾಡಿನ ತಗೋಬೇಕು. ಆಮೇಲೆ ಕುಂಭಕ, ತೊಂದೊಂದು ತೊಗೊಂಡು ಗಾಡಿನ ಏನು ಮಾಡಬೇಕು? ಗಟ್ಟಿಯಾಗಿ ಹಾಗೆ ಧರಿಸ್ಬೇಕು. ಕುಂಭಕ, ಕುಂಭವತ್ ಕೊಡದಲ್ಲಿ ನೀರು ಹೇಗಿರುತ್ತೆ? ತುಂಬಿಕೊಂಡಿರುತ್ತೆ. ಸೊ ಗಾಡಿ ಏನಾಗಿರ್ಬೇಕು? ನಮ್ಮ ದೇಹದೊಳಗೆ ಫುಲ್ ತುಂಬಬೇಕು. ತ್ರಿಧಾಸ್ಮೃತ ಪ್ರಾಣಾಯಾಮ ಸ್ಮೃತಿಂ ವಿಷ್ಣೋ ವಿನಾ ನಿಯಮ ಉಚ್ಯತೆ. ನಾವು ವಿಷ್ಣುವಿನ ಸ್ಮರಣೆ ಮಾಡಿದ್ದೇನೆ, ಮೆಕ್ಯಾನಿಕಲಿ ಪ್ರಾಣಾಯಾಮ ಮಾಡಿದರೆ ಅದು ನಿಯಮದಲ್ಲಿ ಸೇರಿಕೊಳ್ಳುತ್ತೆ. ಪ್ರಾಣಾಯಾಮ ಅಂತ ಕರೆಯೋದಿಲ್ಲ, ವಿಷ್ಣು ಸ್ಮರಣೆ ಮಾಡಿಕೊಂಡು. ಅದೇ ಅದಕ್ಕೆ ಏನು ಮಾಡ್ತಾರೆ ಪ್ರಾಣ, ಪ್ರತಿಯೊಂದು ಪ್ರಾಣಾಯಾಮದಲ್ಲೂ ಕೂಡ ಒಂದು ಫಿಸಿಕಲ್ ಇಷ್ಟೆಲ್ಲ ಮಾಡೋದು, ಇನ್ನೊಂದು ಮಂತ್ರ ಹೇಳಬೇಕು. ದಶ ಓಂಕಾರ ಹೇಳೋದೊಂದು, ಮಂತ್ರ ಹನ್ನೆರಡು ಸರ್ತಿ ಹೇಳೋದೊಂದು. ಅವೆಲ್ಲ ಏನದು? ಬರೀ ಇಷ್ಟು ಮಾಡಿಬಿಟ್ರೆ ಪ್ರಾಣಾಯಾಮ ಆಗೋದಿಲ್ಲ. ಅದು ಯಾವುದಕ್ಕೆ ಸೇರುತ್ತೆ? ನಿಯಮದಲ್ಲಿ ಸೇರಿಬಿಡುತ್ತೆ, ಹೊರತದಲ್ಲಿ ಸೇರೋದಿಲ್ಲ. ವಿನೋರ್ ವಿಷ್ಣ ವಿಷ್ಣುವ್ರ ಸ್ಮರಣೆ ಮಾಡಿಬಿಟ್ಟಾಗ ಅದು ಪ್ರಾಣಾಯಾಮ ಆಯಿತು. ಅಂದರೆ ಪ್ರಾಣದೇವರ ಜೊತೆ ಯಾರು ಸ್ಮರಣೆ ಮಾಡಬೇಕಾಯ್ತಾಗ? ದೇವರು ಸ್ಮರಣೆ ಮಾಡಿ. ಬರೀ ಪ್ರಾಣದೇವರ ಸ್ಮರಣೆ ಒಪ್ಪೋದಿಲ್ಲ ಅವರು. ಏನು ಬೇಕಾದಕ್ಕೆ ವಿಷ್ಣು ಸ್ಮರಣೆನೂ ಆಗಲೇಬೇಕು. ಇನ್ನು ಮಂತ್ರಾರ್ಥ ಚಿಂತನ, ಸಗರ್ಭ ಅಗರ್ಭ ಅಂತ ಬೇರೆ ಇದೆ. ಮಂತ್ರನೂ ಹೇಳಿದ, ಇದನ್ನೂ ಮಾಡಿದ, ಮಂತ್ರಾರ್ಥ ಗೊತ್ತಿಲ್ಲ. ಅದಕ್ಕೇನಂತಾರೆ ಅಗರ್ಭ ಪ್ರಾಣಾಯಾಮ ಅಂತ ಹೇಳ್ತಾರೆ. ಆದರೆ ಮಂತ್ರಾರ್ಥ ತಿಳ್ಕೊಂಡು ಮಾಡಿದ್ರೆ ಏನದು? ಸಗರ್ಭ ಪ್ರಾಣಾಯಾಮ ಅಂತ ಕರೀತಾರೆ. ಅಗರ್ಭ ಪ್ರಾಣಾಯಾಮಕ್ಕಿಂತ ಯಾವ ಶ್ರೇಷ್ಠ? ಸಗರ್ಭ. ಅದೆಲ್ಲ ತಿಳ್ಕೊತ ಹೋಗೋದೆ ಸಾಧನೆ ಅಂತ ಹಾಕಿ. ಉಪನಯಂತಿ ಸವಾಲಾಗಿ ಹೊರಗೆ ಕೂತ್ಕೊಂಡ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಮೆಕ್ಯಾನಿಕಲ್ಲಿ ಅಷ್ಟೇ ಮಾಡ್ತಾನೆ, ಬರ್ತಾ ಬರ್ತಾ ಏನಾಗತ್ತಾಗ ಆ ಪದಗಳು ಬರುತ್ತೆ, ಆಮೇಲೆ ಅರ್ಥ ಗೊತ್ತಾಗಬೇಕು. ಅಲ್ಲಿ ಪರ್ಫೆಕ್ಟ್ ಪ್ರಾಣಾಯಾಮ ಮಾಡೋಕ್ಕೆ ಬರುತ್ತೆ. ಅಧೀತಿ ಸ್ಮೃತಿಯುಕ್ತವಾದ ನಿಧಿಧ್ಯಾಸನಮೇ ವಹಿ. ಈ ಪ್ರಾಣಾಯಾಮದೊಳಗೆ ಅಧ್ಯಯನ, ಅದರ ಸ್ಮರಣೆ ಎಲ್ಲ ಬಂದುಬಿಟ್ರೆ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಹೈಯೆಸ್ಟ್ ಅದು. ಈ ಕಡೆ ಹೋದರೆ ಲೋಯರ್ ಆಗುತ್ತೆ, ಈ ಕಡೆ ಹೈಯರ್ ಆಗುತ್ತೆ. ಪ್ರಾಣಾಯಾಮದ ಯಾವುದಕ್ಕೆ ಸೇರಿಸ್ಬೇಕು? ಅಧೀತಿ ಸ್ಮೃತಿಯುಕ್ತ, ಅಧ್ಯಯನದ ಬ್ಯಾಕ್ಗ್ರೌಂಡ್ ಬೇಕು, ಅದು ಸ್ಮರಣೆ ಬರಬೇಕು. ಪ್ರಾಣಾಯಾಮದ ಕಾಲಕ್ಕೆ ಅವೆಲ್ಲ ಬಂದುಬಿಟ್ರೆ ಆ ಪ್ರಾಣಾಯಾಮ ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ? ಅದು ಧ್ಯಾನಕ್ಕೆ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಧ್ರುವ ಏನು ಮಾಡಿದೆ ಮೊದಲು? ಸ್ವಸ್ವಲ್ಪ ಮಾಡಿದೆ. ಕೊನೆಗೆ 2 ತಿಂಗಳು ಹಿಡಿದ ಪ್ರಾಣ ಏನು ಮಾಡಲಿಲ್ಲ, ಬಿಡಲೇ ಇಲ್ಲ. ಅದು ಏನಾಯಿತು? ಧ್ಯಾನಕ್ಕಾಯ್ತ. ಧ್ಯಾನ ಆಗಿತ್ತು, ದೇವ್ರ ದರ್ಶನ ಕೊಟ್ಟ. ಪ್ರಾಣಾಯಾಮೇ ಚ ವಿಷ್ಣುರ್ಯತ್ ಸ್ಮರಣಂ ಧ್ಯಾನಮೇವ ತತ್. ಪ್ರಾಣಾಯಾಮ ಮಾಡ್ತಾ ಹರಿಸ್ಮರಣೆ ಮಾಡ್ತಾ ಇದ್ದರೆ ಅದೇನಂತ ಕರಿಬೇಕು? ಧ್ಯಾನ ಅಂತಲೇ ಕರಿಬೇಕು. ಸೊ ಪ್ರಾಣಾಯಾಮ, ಬರೀ ಪ್ರಾಣಾಯಾಮ ಒಂದು ಸ್ಟೇಜ್, ಆಮೇಲೆ ನಿಯಮಕ್ಕೆ ಕನ್ವರ್ಟ್ ಆಗೋ ಲೋಯರ್ ಸ್ಟೇಜ್, ಅದು ಧ್ಯಾನಕ್ಕೆ ಹೋಗೋದು ಹೈಯರ್ ಸ್ಟೇಜ್. ಪ್ರಾಣಾಯಾಮದಲ್ಲಿ ಎಷ್ಟು ವೆರೈಟಿ ಇದೆ. ಸೊ ಆದಷ್ಟು ಪ್ರಾಣಾಯಾಮವನ್ನು ಧ್ಯಾನಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಅದು ಪೂರ್ಣವಾದ ಸಿದ್ಧಿಗೆ ಕಾರಣ ಆಗುತ್ತೆ. ಪ್ರಾಣಾಯಾಮೇ ಚ ವಿಷ್ಣುರ್ಯತ್ ಸ್ಮರಣಂ ಧ್ಯಾನಮೇವ ತತ್. ಚತುರ್ಥಮಂಗಂ ಭಾಗೇನ ದರ್ಶಯತಿ ರೇಚಕೈ. ಪ್ರಾಣಾಯಾಮ ರೇಚಕ ಪೂರಕ ಕುಂಭಕಶ್ಚೇತಿ ತ್ರಿಪ್ರಕಾರೋಪೇತ ಇತ್ಯರ್ಥ. ಏವ ಶಬ್ದೋ ನ್ಯೂನಾಧಿಕ ಸಂಖ್ಯಾ ವ್ಯವಚ್ಛೇದಾರ್ಥ. ಯಾತಕ್ಕೆ ತ್ರಿಧ ಕುಂಭಕಶ್ಚ ಅಂಥೇಳಿ ಪೂರಕಶ್ಚೈವ ಅಂತ ಯಾತಕ್ಕೆ ಹೇಳಿದರು ಅಂದರೆ ಇದು ಮೂರೇ ಹೊರತು ಬೇರೆ ಅಲ್ಲ, ಹೆಚ್ಚು ಅಲ್ಲ, ಕಮ್ಮಿನೂ ಅಲ್ಲ. ನಾನು ಉಪಾಸನ ನಾಮ ವಿಷ್ಣು ಸ್ಮೃತಿ, ಉಪಾಸನೆ ಮಾಡಬೇಕು ಅಂತ ಹೇಳ್ತೀರಿ ನೀವು, ಗಾಡಿ ಬಗ್ಗೆ ಮಾತಾಡ್ತೀರಲ್ಲ ಅಂತ ಕೇಳಿದರೆ ಅಲ್ಲ. ತತ್ವಂ ಧ್ಯಾನಸ್ಯ ಸುಘಟಮೇವ ವಿಷ್ಣುಶಾಸ್ತ್ರಾವಮರ್ಶನಸ್ಯ ತು ಕಥಂ ತಸ್ಯ ಸ್ವಾಧ್ಯಾಯ ರೂಪತ್ವ. ನೀವು ಧ್ಯಾನ ಅಂಥೇಳಿ ಸ್ವಾಧ್ಯಾಯನೂ ವಿಷ್ಣು ಧ್ಯಾನ ಅಂತ ಕರಿತೀರಿ, ಪ್ರಾಣಾಯಾಮದ ಈ ಛೇದನ ಧ್ಯಾನ ಅಂತ ಕರಿತೀರಿ, ಹೇಗೆ ಸಾಧ್ಯ ಅಂದರೆ ಸ್ವಾಧ್ಯಾಯಸ್ಯ ಚ ನಿಯಮಾಂತರ್ಗತತ್ವ, ನಿಯಮಸ್ಯ ಚ ಧ್ಯಾನಾಂಗತ್ವ. ನಿಯಮ ಅನ್ನೋದು ಧ್ಯಾನ ಅಂಬೋದು ಸಿದ್ಧಿ, ನಿಯಮ ಅಂಬೋದು ಸಿದ್ಧಿಗೆ ಸಾಧನ. ಪ್ರಾಣಾಯಾಮ ನೀವು ಹೇಳೋ ಪ್ರಕಾರ ನಿಯಮ ಅದು ಧ್ಯಾನದ ಅಂಗ ಆಯ್ತಲ್ಲ ಅಂದರೆ ಅಲ್ಲ, ವಿಷ್ಣು ಸ್ಮೃತಿ ಸೇರಿದಾಗ ಏನಾಗುತ್ತದೋ ಧ್ಯಾನನೇ ಆಗುತ್ತೆ. ತಥಾಚ ಧ್ಯಾನ ಸಮರ್ಕಕ್ಷತ್ವಂ ಅನುಪನ್ನಮಿತ್ಯತಃ ಸ್ಮೃತಿ. ಧ್ಯಾನಕ್ಕಿಂತ ಸ್ವಲ್ಪ ಕಡಿಮೆ ಪ್ರಾಣಾಯಾಮ ಆಗಬೇಕೇ ಹೊರತು ಸಮಕಕ್ಷಾತ್ವ ಹೇಗೆ ಬರುತ್ತೆ ಅಂದರೆ ಬರುತ್ತೆ. ವಿಷ್ಣು ಸ್ಮರಣೆ ಮಾಡ್ಕೊಂಡು ಮಾಡಿಬಿಟ್ರೆ ಏನಾಗುತ್ತದೋ ಪ್ರಾಣಾಯಾಮ ಈಜುಕೊಟ್ಟು ಧ್ಯಾನ ಆ ಸ್ಥಿತಿ ಬರುತ್ತೆ. ತಥಾಚ ಧ್ಯಾನ ಸಮಕಕ್ಷತ್ವಂ ಚ ಅನುಪನ್ನಮಿತ್ಯತಃ ಸ್ಮೃತಿ. ಸಂತತ ವಿಷ್ಣು ಸ್ಮರಣಂ ವಿನಾ ಯಾ ಅಧೀತಿ ಸ್ವಾಧ್ಯಾಯ ಪದೋಕ್ತ ಸಾ ನಿಯಮ ಏವ. ಪ್ರಾಣಾಯಾಮದಲ್ಲಿ ಹೇಗೆ ವಿಷ್ಣು ಸ್ಮರಣೆ ಹೋದರೆ ಡೌನ್ ಆಗುತ್ತೋ, ಸ್ವಾಧ್ಯಾಯ ಮಾಡ್ತಿದ್ರು ಕೂಡ ವಿಸ್ಮೃತಿ ಇಲ್ಲದೆ ಹೋದರೆ ಅದು ಕೂಡ ಪೂರ್ತಿ ಇದು ಸೇರೋದಿಲ್ಲ. ಧ್ಯಾನ ಅಂತ ಕರೆಯೋದಿಲ್ಲ. ಅದರ ಏನಂತ ಕರೀತಾರೆ? ಒಂದು ಟೈಮ್ ಲೋಯ್ ಆಯಿತು, ಲೋಯರ್ ಆಗಿಬಿಟ್ಟು ನಿಯಮ ಆಯಿತೇ ಹೊರತು ಅದು ಸ್ವಾಧ್ಯಾಯ ಆಗಲಿಲ್ಲ. ಸೊ ಅದು ನಾವು ಆಚಾರ್ಯ ಏನು ಕರೆದಿದ್ದಾರೆ ಈಗ, ಸ್ವಾಧ್ಯಾಯವನ್ನು ಧ್ಯಾನಕ್ಕೆ ಈಕ್ವಲೆಂಟ್ ಮಾಡಿದ್ದಾರೆ. ನಿನ್ನೆ ಬಂತಲ್ಲ ಪಾಠ ಪ್ರವಚನ ಎಜುಕೊಟ್ಟು ಯಾವುದಕ್ಕೆ ಸೇರುತ್ತೆ? ಧ್ಯಾನಕ್ಕೆ ಸೇರುತ್ತೆ ಅಂತ ಹೇಳಿಬಿಟ್ಟು ಯಾವಾಗ ಅಂತ ಪ್ರಶ್ನೆ ಬಂತು. ಅದಕ್ಕೇ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ? ಅಧ್ಯಯನ ಧ್ಯಾನ ಆಗುತ್ತೆ. ಅದಿಲ್ಲದೆ ಮಾಡಿಬಿಟ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದಿಲ್ಲದೆ ಮಾಡಿದರೆ ಅದು ಯಾವುದಕ್ಕೆ ಸೇರೋದು? ನಿಯಮ ಐತೆ ಹೊರತು ಏನಾಗೋದಿಲ್ಲ, ಅದು ಧ್ಯಾನ ಆಗೋದಿಲ್ಲ, ಲೋಯರ್. ಸೊ ಪಾರಾಯಣ ಬೇರೆ, ಪಾಠ ಪಾರಾಯಣನೇ ಅರ್ಥ ಇಲ್ಲದೇ ಮಾಡೋಕ್ಕೆ ಬರುತ್ತದೆ, ಆ್ಯಕ್ಚುಲಿ ತಪ್ಪದು. ಅರ್ಥ ಇದ್ದು ಮಾಡೋದೇ ನಂಬರ್ 1, ಅದು ಸೆಕೆಂಡ್ರಿ ಪ್ರಾಣಾಯಾಮ. ಹಾಂ, ಹೋಗೋ ತನಕ ಮೊದಲು ಮಾಡ್ಬೋದು ಅಷ್ಟೇ. ಆದರೆ ಅರ್ಥ ಮಾಡ್ಕೊಂಡು ಮಾಡ್ತಿದ್ರೆ ಅರ್ಥ ಮಾಡಿ ಫುಲ್ ಅದರಲ್ಲಿ ಗಮನ, ಅದು ನಿಜವಾದ ಪಾರ. ಅದು ಯಾವುದಕ್ಕೆ ಕೌಂಟ್ ಆಗುತ್ತದೆ? ಅದರಲ್ಲೂ ಕೂಡ ಪಾಠ ಹೇಳಬೇಕಾದ್ರೆ ಗಮನ ಜಾಸ್ತಿ ಆಗಬೇಕಾಗುತ್ತೆ. ಪ್ರತಿ ಪದ ಪ್ರತಿ ಅಕ್ಷರ ನೋಡಬೇಕಾಗತ್ತೆ, ಅವಾಗ ಏನಾಯ್ತದೆ? ಧ್ಯಾನ ಆಗುತ್ತೆ. ವಿಷ್ಣು ಸ್ಮೃತಿ ಬಂತಲ್ಲ, ಆಗಲೇ ಅದು ಬಂತ ಆಯ್ತಲ್ಲ. ಹೌದು ಹೇಳಿದ್ರು, ಮೊದಲೇ ಅದೇ ಹೇಳಿಬಿಟ್ರಲ್ಲ. ಅದರಲ್ಲ ಎರಡನೇದರಲ್ಲೂ ಹೇಳಿದ್ದಾರೆ, ಮೂರನೇದರಲ್ಲಂತೂ ಕ್ಲಿಯರ್ ಮಾಡಿದ್ದಾರೆ. ನತು ಸ್ವತಂತ್ರ ಸಂತತ ವಿಷ್ಣು ಸ್ಮರಣಂ ವಿನಾಯ ಅಧೀತಿ ಸ್ವಾಧ್ಯಾಯ ಪದೋಕ್ತ ಸಾ ನಿಯಮ ಏವ. ನತು ವಿಷ್ಣು ಶಾಸ್ತ್ರಾವಮರ್ಶಾತ್ಮಿಕ ವಿಷ್ಣು ಸ್ಮೃತಿಯುಕ್ತ ತು ಅಧೀತಿ ಸಾತು ನಿಧಿಧ್ಯಾಸನಮೇವ. ಆದರೆ ವಿಷ್ಣು ಶಾಸ್ತ್ರಾವಮರ್ಶ ಸಮೇತ ಮಾಡಿಬಿಟ್ಟಾಗ ಅದು ನಿಧಿಧ್ಯಾಸನಕ್ಕೆ ಸೇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನತು ನಿಯಮ, ನಿಯಮ ಆಗೋದಿಲ್ಲ. ಆಗೋದು ಅದು ಧ್ಯಾನ ಆಯಿತು. ಈ ಶಬ್ದೇನ ಉಭಯತ್ರ ಪ್ರಾಣಾಯಾಮದಲ್ಲೂ ಕೂಡ ವಿಷ್ಣು ಸ್ಮರಣೆ ಇದ್ದು ಮಾಡೋದು ಇಲ್ಲದೆ ಮಾಡೋದು, ಪಾಠ ಪ್ರವಚನಕ್ಕೂ ವಿಷ್ಣು ಸ್ಮರಣೆ ಇದ್ದು ಬರ್ತಾ ಅದ್ವೈತಿಗಳು ಪಾಠ ಮಾಡ್ತಾರೆ. ಅದು ಯಾವುದಕ್ಕೆ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಾಗೋದಿಲ್ಲ? ವಿಷ್ಣು ಸ್ಮರ ಸರ್ವೋತ್ತಮತ್ವ ಜ್ಞಾನ ಇಲ್ಲ ಅಂದಮೇಲೆ ಅದು ಎಲ್ಲಿ ಹುಡ್ಕೊಂಡಿದ್ದು ನಿಯಮದ ಮುಂದಕ್ಕೆ ಹೋದಾಗ ಅಲ್ಲೇ ಹೋಗೋದಿಂದ ಅನರ್ಥಕ್ಕೂ ಕಾರಣ ಆಗ್ಬೋದು. ಪ್ರಾಣಾಯಾಮ ತಪ್ಪಾಗಿ ಮಾಡಿದ್ರೆ ಅನರ್ಥ ಆಗತ್ತಲ್ಲ. ಹಾಗೆ ಹೆಸರಿ ನಿಯಮ ಇಷ್ಟು ಫೇಲ್ ಆಗೋವರೆ ಸ್ಟೂಡೆಂಟ್ ಇರ್ತೀವಲ್ಲ, ಹಾಗೆ ಫೇಲೇ ಅವನು ಬಟ್ ಸ್ಟೂಡೆಂಟ್ ಆಗಿರೋ ಏನು ಮಾಡಬೇಕು, ಆಗ ಫೇಲ್ ಅಂತ ಕರೆಯೋಗಿಲ್ಲ. ಯಾವಾಗ ಕರಿಬೇಕಾದ್ರೆ ರಿಸಲ್ಟ್ ಬಂದ ಮೇಲೆ. ಸೊ ನೀವು ಧ್ಯಾನ ಸ್ಟೇಜ್ಗೆ ಹೋಗಲಿಲ್ಲ ಅಂದ್ರೆ ಪಾಸ್ ಆಗೋದಿಲ್ಲ ಅಂತ ಆಯ್ತಲ್ಲ ಅಷ್ಟೇ. ನಿಯಮಾಂತರ್ಗತ ಸ್ವಾಧ್ಯಾಯೋ ಯದ್ಯಪಿ ಧ್ಯಾನಾಂಕಂ, ನೋಡಿ ನಿಯಮಾಂತರ್ಗತ ಸ್ವಾಧ್ಯಾಯೋ ಯದ್ಯಪಿ ಧ್ಯಾನಾಂಕಂ. ಆ್ಯಕ್ಚುಲಿ ನಿಯಮಾಂತರ್ಗತವಾದ ಸ್ವಾಧ್ಯಾಯ ಸಾಮಾನ್ಯವಾದ ಪಾಠ ಪ್ರವಚನ ಅಂದರೆ ಅದು ನಿಯಮನೇ, ಧ್ಯಾನ ಅಲ್ಲ. ಅದು ಹೇಳೋರು ಕೇಳೋರು ಇಬ್ಬರಿಗೂ ಏನಿರಬೇಕು, ಫುಲ್ ಇನ್ವಾಲ್ವ್ಮೆಂಟ್, ಅದು ಧ್ಯಾನ ಆಗುತ್ತೆ. ಹೇಳೋರಿಗೂ ಅಷ್ಟೇ ಇರಬೇಕು, ಕೇಳೋರಿಗೂ ಅಷ್ಟೇ ಇರಬೇಕು. ಅವಾಗ ಏನಾಯ್ತು, ಅದು 100% ಆಯ್ತು. ಅದು ಹೇಳೋರಿಗೆ ಪೂರ್ತಿ ಇದೆ, ಕೇಳೋರಿಗಿಲ್ಲ, ಅವ್ರ ಹಣೆ ಬರ ಅಷ್ಟೇ. ಬಟ್ ನೀವು ಹೇಳೋರಿಗೆ ಏನಾಯ್ತು, ಅದು ಧ್ಯಾನ ಆಯಿತು. ಇಬ್ಬರದ್ದು ಯುನೈಟೆಡ್ ಧ್ಯಾನ ಆಗಬೇಕಾದ್ರೆ ಒಬ್ಬರು ಒಂದೇ ಗುರಿ ಇರಬೇಕು. ಅದು ಕೃಷ್ಣಾರ್ಜುನ ಸಂವಾದ ಹೇಗಿದೆ, ಕೃಷ್ಣ ಬಿಡಿ ಸಾಕ್ಷಾತ್ ಭಗವಂತ. ಅರ್ಜುನಿಗೆ ಏನಾಯ್ತು, ಅದಿಷ್ಟು ಕೂಡ ಒಂದು ಮಾತಿದೆ. ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಏನು ಮಾಡಬೇಕು, ಧ್ಯಾನ ಮಾಡಬೇಕು. ಅರ್ಜುನಿಗೆ ವಿಶ್ವರೂಪ ದರ್ಶನ ಆಯ್ತು, ಅದಕ್ಕೆ ಆತನ ಸಂವಾದ ಏನಾಗಿತ್ತು, ಧ್ಯಾನ ಆಗಿಬಿಟ್ಟಿತ್ತು. ಆದ್ದರಿಂದನೇ ಏನಾಯ್ತು, ಆತನಿಗೆ ದರ್ಶನ ಆಯಿತು. ಇಲ್ಲವರು ವಿಥೌಟ್ ಧ್ಯಾನ ದರ್ಶನ ಆಯಿತು ಅಂತ ಆಕ್ಷೇಪ ಮಾಡಬಹುದಾಗಿತ್ತು, ಇಲ್ಲ. ಸೊ ಹೈಯೆಸ್ಟ್ ಪಾಠ ಪ್ರವಚನದ ಕ್ವಾಲಿಟಿ ಯಾವುದಕ್ಕೆ ಕೌಂಟ್ ಆಗುತ್ತೆ, ಧ್ಯಾನ ಅಂತಲೇ ಕೌಂಟ್ ಆಗುತ್ತೆ. ನಿಯಮ ಆಗತ್ತೆ ಅಂತ ಅರ್ಥ, ಅದೇ ಹೇಳಿದ್ದೀಗ. ಹೇಳ್ತಾ ಹೇಳ್ತಾ ಆಗಿಬಿಡುತ್ತೆ, ಹೇಳ್ತಾ ಹೇಳ್ತಾ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದೇ ಧ್ಯಾನ ಅಸಂಕೃಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಹೇಗಾಗುತ್ತೋ ಹಾಗೆ ಪಾಠ ಪ್ರವಚನ ಕಾಲಕ್ಕೂ ಆಗುತ್ತೆ. ಅದಕ್ಕೆ ಈಕ್ವಲೆಂಟ್ ಆಯ್ತು ಎರಡು ಕೂಡ, ಸೇಮ್ ಪರ್ಪಸ್ ಸರ್ವಾದ್ರಿಂದ ಎರಡು ಈಕ್ವಲ್. ಯದ್ಯಪಿ ಧ್ಯಾನಾಂಗ ತಥಾಪಿ ವಿಷ್ಣು ಅದೆಲ್ಲ ಇಲ್ಲೇ ಹೇಳ್ತಾರೆ, ಅದನ್ನು ಇದರಲ್ಲೇ ಹೇಳ್ತಾರೆ ಆಚಾರ್ಯ. ಹಿ ಶಬ್ದ ಮತ್ತು ನಿಯಮ, ಹಿ ಶಬ್ದೇನ ಉಭಯತ್ರ ಪ್ರಮಾಣ ಸೂಚಯತಿ ನಿಯಮಾಂತರ್ಗತ ಸ್ವಾಧ್ಯಾಯೋ ಯದ್ಯಪಿ ಧ್ಯಾನಾಂಗಂ ತಥಾಪಿ ವಿಷ್ಣುಸ್ಮರಣಸಹಿತ ಸ್ವಾಧ್ಯಾಯ ವಿಷ್ಣುಶಾಸ್ತ್ರಾವಮರ್ಶನ ರೂಪೋ ಧ್ಯಾನ ಸಮಕಕ್ಷತಾಂ ಪ್ರತಿಪದ್ಯತೆ. ಯಾವಾಗ ವಿಷ್ಣುಸ್ಮರಣಯುಕ್ತವಾದ ಸ್ವಾಧ್ಯಾಯವನ್ನು ಮಾಡ್ತಾನೋ ಅದು ಯಾವುದಕ್ಕೆ, ಧ್ಯಾನ ಸಮಕಕ್ಷತಾಂ ಪ್ರತಿಪದ್ಯತೆ, ಒಂದೇ ಗುಂಪಿಗೆ ಬಂದುಬಿಡುತ್ತೆ. ಇವೆಲ್ಲ ಭಾರಿ ಕ್ಲಾರಿಫಿಕೇಶನ್ಗಳು ಇವೆಲ್ಲ ಕೂಡ. ಎಲ್ಲೆಲ್ಲಿ ಪಾಠ ಪ್ರವೇಶ ತದ್ದಿ ತಪಃ ತದ್ದಿ ತಪ ಅಂತ ಹೇಳ್ತಾರೆ, ಈ ಕ್ವಾಲಿಟಿ ಹೇಳಿದ್ದವರು. ಬರೀ ಮೆಕ್ಯಾನಿಕಲ್ ಇದಕ್ಕೆ ಹೇಳಿದ್ದಲ್ಲ, ತರ್ಕಶಾಸ್ತ್ರ ಓದ್ತಾ ಕೂತಾರೆ. ಯಾವುದು ತಪಸ್ಸಾಗತ್ತದು, ಸಾಧ್ಯ ಇಲ್ಲ. ಯಾವಾಗತ್ತದು, ಇದಕ್ಕೆ ಅಂಗಾಗಬೇಕು, ಅದಕ್ಕೆ ವೇದಾಂತಕ್ಕೆ ಅಂಗವಾದಾಗ ಆಗುತ್ತೆ ಹೊರತು ಇಲ್ಲಿ ಹೋದ್ರಾಗೋದಿಲ್ಲ. ಬರೀ ತರ್ಕಶಾಸ್ತ್ರ ಓದೋರೆಲ್ಲ ಧ್ಯಾನ ಮಾಡ್ತಾರೆ ಅಂತ ಹೇಳೋಕ್ಕಾಗತ್ತಾ? ಅದು ನಿಜ. ಈ ತರ್ಕಶಾಸ್ತ್ರ ಏನು ಪಲ್ಟಿ ಹೊಡೆದ್ರಾಗಲ್ಲ, ಯಾಕೆ ಇದು ನಿಷಿದ್ಧ ತರ್ಕಶಾಸ್ತ್ರ. ಯಾವ ತರ್ಕಶಾಸ್ತ್ರ ಬ್ರಹ್ಮತರ್ಕ ಆಗಬೇಕು, ಪ್ರಮಾಣ ಲಕ್ಷಣಾದಿಗಳಾದರೂ ಆಗುತ್ತೆ ಹೊರತು ಈ ಒಂದು ತರ್ಕಸಂಗ್ರಹಾದಿಗಳ ತರ್ಕ ಧ್ಯಾನಕ್ಕೆ ಎಂದೂ ಆಗೋದು ಈಕ್ವಲೆಂಟ್ ಆಗೋದಿಲ್ಲ, ಸಾಧ್ಯವೂ ಇಲ್ಲ. ಇದು ಹಂಗನೇ ಆಗೋದಿಲ್ಲ, ಅದಾಗೋದು ಸಂಭವ ಅಂತ ಇಲ್ಲೇ ಇಲ್ಲ. ಟೆಕ್ಸ್ಟ್ ಬುಕ್ ಎಲ್ಲ ಅಂತೀವಲ್ಲ ಹಾಗೆ, ಟೆಕ್ಸ್ಟ್ ಬುಕ್ ಓದಿದರೆ ಸ್ಟೂಡೆಂಟು, ಟೆಕ್ಸ್ಟ್ ಬುಕ್ ಅಲ್ಲದೆ ಓದಿದರೆ ನಾವೆಲ್ಲಿ ಓದ್ತಾ ಸ್ಟೂಡೆಂಟ್ ಅಂತ ಕರೀತಾರಾ? ಆ ರೀತಿಯ ಶ್ರವಣ ಮನನಾದಿಭಿ ವಿಷ್ಣುಪರತ್ವೇನ ಸಮ್ಯಕ್ ನಿಷ್ಕೃಷ್ಟಸ್ಯ ವೇದಸ್ಯ ಸ್ವಯಮೇವ ಅರ್ಥಾವಮರ್ಶನಂ ವಿಷ್ಣುರೂಪಾರ್ಥಚಿಂತನಂ ಧ್ಯಾನವತ್ ನಿಧಿಧ್ಯಾಸನಾತ್ಮಕಮೇವ ಭವತಿ ಇತಿ ಭಾವಃ. ಇನ್ನೊಂದು ನೋಟ್ ಕೊಡ್ತಾರೆ. ಶ್ರವಣ ಮನನಾದಿಭಿ ವಿಷ್ಣುಪರತ್ವೇನ ಸಮ್ಯ ನಿಷ್ಕೃಷ್ಟಸ್ಯ ವೇದಸ್ಯ. ವೇದವನ್ನು ಓದ್ದ, ಶ್ರವಣ ಮನನ ಮಾಡಿ 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 ಪ್ರತಿಯೊಂದು ಅಕ್ಷರ ಅಕ್ಷರವು ಯಾರನ್ನು ಹೇಳುತ್ತೆ ಅಂತ ತಿಳ್ಕೊಂಡ? ವಿಷ್ಣುವನ್ನೇ. ಆಗ ಸ್ವಯಮೇವ ಅರ್ಥಾವಮರ್ಶನಂ ವಿಷ್ಣುರೂಪಾರ್ಥ ಚಿಂತನ. ಪ್ರತಿ ಪದದಲ್ಲಿ ಇದೇ ಅಂತ ಅರ್ಥ ಆಗಿದೆ. ಈಗ ಅವರಿಗೆ ಅದು ಅನುಭವ ಬರಬೇಕದು, ಓದ್ತಿರ್ಬೇಕಾದ್ರೆ ಏನಾಗಬೇಕದು, ಅನುಭವ ಬರ್ತಾ ಹೋಗಬೇಕು. ಅದೇ ಅದು ಧ್ಯಾನ. ಪ್ರತ್ಯಕ್ಷರದ ಅನುಭವ ಬಂದಾಗ ಧ್ಯಾನಕ್ಕೇನರ್ಥ? ನೈರಂತರ್ಯಂ ಮನೋವೃತ್ತೇ ಧ್ಯಾನಮಿತ್ಯಭಿಧೀಯತೆ. ನೈರಂತರ್ಯಂ ಮನೋವೃತ್ತಿ ನಿರಂತರ. ನಿರಂತರ ಅಂದರೆ ವಾಕ್ಯದಲ್ಲಿ ಪದ ಇದೆ, ಪದದಲ್ಲಿ ಅಕ್ಷರ ಇದೆ, ಅಕ್ಷರ ಅಕ್ಷರಕ್ಕೇನಿರಬೇಕು, ವಿಷ್ಣು ಸರ್ವೋತ್ತಮತ್ವದ ಗ್ಯಾಪ್ ಇರಬಾರ್ದು. ಆ ರೀತಿ ಅನುಸಂಧಾನ ಮಾಡ್ಕೊಂಡಾಗ ಏನಾಯ್ತದ, ಧ್ಯಾನ ಆಯ್ತು ಅಷ್ಟೆ. ಒಂಚೂರು ಗ್ಯಾಪ್ ಇದ್ರೂ ಕೂಡ ಏನಾಯ್ತು, ಹೋಯ್ತಲಿಗೆ ಗ್ಯಾಪ್ ಇರಬಾರ್ದು, ನಿರಂತರ ಇರಬೇಕು. ಧ್ಯಾನವತ್ ನಿಧಿಧ್ಯಾಸನಾತ್ಮಕಮೇವ ಭವತಿ ಇತಿ ಭಾವಃ. ನಿಧಿಧ್ಯಾಸನ ಮೂರು ಅನೇಕ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾತಕ್ಕೆ ಕ್ಲಾರಿಫಿಕೇಶನ್ ಬೇಕಾಯಿತು ಅಂದರೆ, ಸೋಪಾಸನಾಚ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚೈವ. ಉಪಾಸನೆ ಎರಡು ವಿಧ, ಶಾಸ್ತ್ರಾಭ್ಯಾಸ ಒಂದು, ಧ್ಯಾನ ಒಂದು ಅಂತ ಹೇಳಿಬಿಟ್ರು. ಅವಾಗ ನಮಗೆ ಧ್ಯಾನ ಒಂದು ಅಂತ ಅರ್ಥ ಆಗುತ್ತೆ, ಶಾಸ್ತ್ರಾಭ್ಯಾಸ ಹೇಗೆ ಈಕ್ವಲೆಂಟ್ ಆಗುತ್ತೆ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದೆ ಹೋದರೆ ಆಚಾರ್ಯ ಮಾತೆ ನಮಗೆ ಪೂರ್ತಿ ಅಭಿಪ್ರಾಯ ತಿಳಿದಾಗೋದಿಲ್ಲ. ತಂತ್ರಶಾಸ್ತ್ರದ ಬ್ಯಾಕ್ಗ್ರೌಂಡಲ್ಲಿ ಹೋದಾಗ ಏನಾಗುತ್ತದೋ ಹೌದು ಕನ್ವಿನ್ಸ್ ಆಗುತ್ತೆ, ಹೌದು ನಿಜ ಅಂತ ಸತ್ಯ. ಧ್ಯಾನವತ್ ನಿಧ್ಯಾಸನಾತ್ಮಕನೇ ಭವತಿ ಇತಿ ಭಾವ. ನಾನು ಏಮಸ್ತೆ ಧ್ಯಾನಾದ ಭೇದೋ ನ ಸ್ಯಾತ್. ಹಾಗಿದ್ದರೆ ಧ್ಯಾನಕ್ಕೂ ಪಾಠ ಪ್ರವಚನಕ್ಕೂ ಏನಿಲ್ಲ ಅಂತಾಯ್ತು, ಭೇದನೇ ಇಲ್ಲ ಅಂತಾಯ್ತಲ್ಲ. ಧ್ಯಾನಸ್ಯಾಪಿ ಅಖಂಡ ವಿಷ್ಣು ಸ್ಮೃತಿ ನೋಡಿ, ಅಖಂಡ ವಿಷ್ಣು ಸ್ಮೃತಿ, ಅಖಂಡ ವಿಸ್ಮೃತಿ ಇದೆ ಧ್ಯಾನ, ಅಖಂಡ ವಿಸ್ಮೃತಿ ಪ್ರವಚನ, ಎರಡೂ ಆಯಿತು. ರೂಪತ್ವಾದಿತ್ಯತಃ ಪ್ರಾಣಾಯಾಮೇ ಚೈ ಯದ್ಯಸ್ಮಾತ್ ಧ್ಯಾನಂ ಪ್ರಾಣಾಯಾಮೋಪಿ ಪ್ರಾಣಾಯಾಮಾತ್ಮಕಮಪಿ ಭವತಿ ತಸ್ಮಾತ್ ಧ್ಯಾನಾತಸ್ಯ ಭೇದೋಯುಕ್ತ. ಯಾತಕ್ಕೆ ವ್ಯತ್ಯಾಸ ಇದೆ ಅಂದರೆ ಪ್ರೋಸೆಸ್ಸಲ್ಲಿ ವ್ಯತ್ಯಾಸ ಇದೆ. ಹೇಗೆ ಯಸ್ಮಾತ್ ಧ್ಯಾನಂ ಪ್ರಾಣಾಯಾಮೋಪಿ ಪ್ರಾಣಾಯಾಮಾತ್ಮಕಮಪಿ ಭವತಿ ತಸ್ಮಾತ್ ಧ್ಯಾನಾದಸ್ಯ ಭೇದೋ ಯುಕ್ತ. ಒಂದೇ ಈಗ ರೂಟ್ ಬೇರೆ ಅಷ್ಟೇ ಹೊರತು ರಿಸಲ್ಟ್ ಮಾತ್ರ ಏನಾಗಿದೆ ಎರಡು, ಅದರದ್ದು ಭೇದ ಒಪ್ಪಬೇಕು, ಆದರೆ ಗುರಿಯಲ್ಲಿ ಭೇದ ಮಾತ್ರ ಒಪ್ಪಬಾರ್ದು ಅಷ್ಟೇ ಹೊರತು ಎರಡು ಒಂದೇ. ವಿಷ್ಣು ಶಾಸ್ತ್ರಾವಮರ್ಶನ ರೂಪಸ್ಯ ಸ್ವಾಧ್ಯಾಯಸ್ಯ ಪ್ರಾಣಾಯಾತ್ಮ ಪ್ರಾಣಾಯಾಮಾತ್ಮಕತ್ವಭಾವಾದಿತ್ಯರ್ಥ. ಶಾಸ್ತ್ರ ಹೇಳಬೇಕಾದ್ರೆ ಪ್ರಾಣಾಯಾಮ ಇಲ್ಲ, ಆದರೆ ಗುರಿ ಮಾತ್ರ ಒಂದೇ ಆಗಿದೆ. ವಿಷ್ಣು ಸ್ಮರಣೆ ಎಂಬುದು ಕಾಮನ್ ಆಗಿರೋದ್ರಿಂದ ಇದಕ್ಕೆ ಈಕ್ವಾಲಿಟಿ ಬಂತು ಅಂತ. ಅದು ಹೇಗಂದ ಅಂತೀರಿ, ನೀವು ಸಾಲಿಗ್ರಾಮ ನೋಡ್ತಾ ಕೂತಾಗ ದೇವ್ರು ಆಗಲೇ ಇಲ್ಲಲ್ಲ, ಸಾಲಿಗ್ರಾಮ ಏನಂತ ನೋಡ್ಬೇಕಾಗಿದ್ರೆ ನೀವಾಗ ಪೂರ್ತಿ ದೇವ್ರು ಕಾಣಷ್ಟು ಪ್ರಹ್ಲಾದನ ಕಂಬದಲ್ಲೇ ದೇವ್ರು ಕಣ್ಣೆಲ್ಲ ಕಾಣಬೇಕು, ಅವಾಗ ಏನಾಗುತ್ತದ ಅದು ಧ್ಯಾನ ಆಗಿಬಿಡುತ್ತೆ. ನನ್ನ ವೇಮಂ ಪ್ರಾಣಾಯಾಮಸ್ಯ ಧ್ಯಾನಾಂಗತ್ವೋಕ್ತಿ ವಿರೋಧ ಇತ್ಯತಃ ವಿಷ್ಣು ರೀತಿ. ಹಾಗಿದ್ದರೆ ಪ್ರಾಣಾಯಾಮ ಧ್ಯಾನ ಹೆಂಗಾಗತ್ತೆ ಅಂತ ಕೇಳಿ ಹೇಳುತ್ತಾರೆ. ಯತ್ ಸದಾ ಯದಾ ವಿಷ್ಣೋ ಸ್ಮರಣಂ ಪ್ರಾಣಾಯಾಮ ಕಾಲೇ ಭವತಿ ತದೈವ ಪ್ರಾಣಾಯಾಮ ಧ್ಯಾನಮಪಿ ಭವತಿ ಇತ್ಯುಚ್ಯತೆ. ಬರೀ ಪ್ರಾಣಾಯಾಮ ನಾವೇನಂತ ಕರೀಲಿಲ್ಲ, ಧ್ಯಾನ ಅಂತ ಕರೀಲಿಲ್ಲ. ಪ್ರಾಣಾಯಾಮದಲ್ಲಿ ಈ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಧ್ಯಾನ ಅಂತ ಕರೆಯೋದು, ಬರೀ ಪಾಠ ಪ್ರವಚನ ಧ್ಯಾನ ಅಂತ ಕರೀಲಿಲ್ಲ. ಅದರಲ್ಲೂ ಕಾರಣ ಇದೆ. ಸೊ ಎರಡೂ ಕಾರಣ ಒಂದೇ ಆಗಿದ್ದಕ್ಕೆ ಅದು ಈಕ್ವಲ್ ಆ್ಯಂಡ್ ಈಕ್ವಲ್ಲೇ ಹೊರತು ಈ ರೀತಿ ಈಕ್ವಲ್ ಅಲ್ಲ. ತಥಾಚ ವಿಷ್ಣುಸ್ಮರಣರಹಿತಸ್ಯ ಪ್ರಾಣಾಯಾಮಸ್ಯ ಧ್ಯಾನಾಂಗತ್ವೇಪಿ ತತ್ಸಹಿತಸ್ಯ ಪ್ರಾಣಾಯಾಮಸ್ಯ ಧ್ಯಾನಾತ್ಮಕತ್ವಂ ನ ವಿರುದ್ಧಮಿತಿ ಭಾವ. ಬರೀ ಪ್ರಾಣಾಯಾಮ ಧ್ಯಾನ ಹೇಳದೆ ಹೋದರೂ ಕೂಡ ಇಂಥ ಪ್ರಾಣಾಯಾಮ ಏನಾಗಿದೆ ಅದು ಧ್ಯಾನ ಆಗತ್ತೆ. ಇಂಥ ಸ್ವಾಧ್ಯಾಯ ಹೇಗೆ ಧ್ಯಾನನೋ ಇಂಥ ಪ್ರಾಣಾಯಾಮ ಧ್ಯಾನ. ಸೊ ಪ್ರಾಣಾಯಾಮದಲ್ಲಿ ಈ ಕ್ವಾಲಿಟಿ ಇದೆಯಲ್ಲ ಅದು ಸೂಪರ್ ಕ್ವಾಲಿಟಿ, ಅದು ಧ್ಯಾನದ ಸ್ಟೇಜ್ ರೀಚ್ ಆಗ್ತಕ್ಕಂಥ ಕ್ವಾಲಿಟಿ ಅಂತ ಹೇಳ್ಕೊಡ್ತು. ಧ್ಯಾನಾಂಗತ್ವೇಪಿ ತತ್ಸಹಿತಸ್ಯ ಪ್ರಾಣಾಯಾಮಸ್ಯ ಧ್ಯಾನಾತ್ಮಕತ್ವಂ ನಾಸಿ ಯುದ್ಧಮಿತಿ ಭಾವ. ಪ್ರಾಣಾಯಾಮ ದ್ವೈವಿಧ್ಯಂ ಶಾಸ್ತ್ರೇ ಪ್ರಸಿದ್ಧಮಿತಿ ಹಿ ಶಬ್ದಾರ್ಥೇನ ಚ ಶಬ್ದೇನ. ಇದ್ಯಾವುದು ಹೊಸ ವಿಷಯ ಹೇಳಿಬಿಟ್ರಲ್ಲ ನೀವೀಗ, ಪ್ರಾಣಾಯಾಮ ಯಾವಾಗಲೂ ಏನು ತಿಳ್ಕೊಂಡಿದ್ದೇವೆ ಈಗ ಅಂಗ ಮಾತ್ರ ಅಂತ ತಿಳ್ಕೊಂಡಿರೋದು, ನೀವು ಅದನ್ನು ಸಿದ್ಧಿನೇ ಹೇಳ್ತಿದ್ದೀರಲ್ಲ. ಹೌದು, ಹಿ ಅಂತ ಯಾತಕ್ಕೆ ಹೇಳಿದ್ದೀವಿ ಅಂದರೆ ಇದೇ ಆ ಒಂದು ಪಕ್ಷ ಇದ್ದೇ ಇದೆ, ಅದು ಜ್ಞಾನಿಗಳ ಪಕ್ಷ ಆದ್ದರಿಂದ ನಾವು ಹೇಳಿದ್ದು ಸರಿ ಅಂತ. ಈ ಶಬ್ದಕ್ಕೆ ಪ್ರಸಿದ್ಧಿ ಹೇಳ್ತಕ್ಕಂಥ ಅಲ್ವೇ ಅಂತ ಹೇಳಿದ್ರೆ ಏನರ್ಥ, ಇಬ್ಬರಿಗೂ ಗೊತ್ತಿರೋ ವಿಚಾರ ಎಲ್ಲೊಂದು ಫ್ಯಾಕ್ಟ್ ಅಂತ ಅರ್ಥ. ಪ್ರಾಣಾಯಾಮ ಅಗ್ರೇಚ ಏತದ ಉಪಪಾದಯಿಷ್ಯತೆ, ಇನ್ನೂ ಮುಂದೆ ಆಚಾರ್ಯ ಇನ್ನೂ ನೀಟಲ ಹೇಳ್ತಿದ್ದಾರೆ ಅಂತ ಹೇಳಿ ಈ ವಿಷಯನ ಇನ್ನೂ ಕೂಡ ಮುಂದೆ ಹೇಳ್ತಾ ಇದ್ದಾರೆ. ಧ್ಯಾನಾಂಗ ಪ್ರಾಣಾಯಾಮನಾಹ ರೇಚಕೈ, ಅದರಿಂದ ನಾಳೆ ಪಾಠ ಇರೋದಿಲ್ಲ, ನಾಡಿದ್ದಿರುತ್ತೆ. ಒಂದು ಅನೌನ್ಸ್ಮೆಂಟ್, ಪಾಚಕ ಕ್ಷೇತ್ರದಲ್ಲಿ ಈಗಾಗಲೇ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಗೊತ್ತಿದೆ ಈಗಾಗಲೇ. ಹಿಂದೆ ಒಂದು ದಿವಸ ಒಬ್ಬರಿರಲಿಕ್ಕೆ ಆಗ್ತಿದ್ದಿಲ್ಲ, ಈಗ ನೂರಾರು ಜನ ಎಷ್ಟು ದಿವಸ ಬೇಕಾದ್ರೂ ಅಲ್ಲಿ ಪಾಠ ಪ್ರವಚನ ಮಾಡ್ಕೊಂಡಿರ್ಬೋದು ಅಂತ ವಾತಾವರಣ ಬಂದಿದೆ. ಅದು ಪರಮ ಪೂಜ್ಯ ಶ್ರೀ ಕಾಣಿಯೂರು ಶ್ರೀಪಾದರ ವಿಶೇಷವಾದಂಥ ನೇತೃತ್ವದ ಸಾಧನೆ ಅದು. ಈಗ ಅದರಲ್ಲಿ ಬಿಲ್ಡಿಂಗ್ಗಳೆಲ್ಲ ಬೇಕಾದಷ್ಟು ಆಗೋಯ್ತು, ಅಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಹೋಗ್ತಿರ್ಬೇಕಾದ್ರೆ ಪಾದಕ ಕ್ಷೇತ್ರ ಹುಡ್ಕೊಂಡು ಹೋಗಬೇಕಾಗಿತ್ತು. ಎಲ್ಲ ಕಡೆ ಏನಿದೆ ಈಗ ದ್ವಾರಗಳಿವೆ, ಆ ದ್ವಾರದ ಪ್ರಕಾರ ಹೋದರೆ ಮುಂದೆ ಏನು ಪಾದಕದ ಎಂಟ್ರಿಯಲ್ಲ ದೊಡ್ಡದಾಗಿ ದ್ವಾರ ಮಾಡಿಸಿದ್ದಾರೆ, ಇತ್ತೀಚೆಗೆ ಹೋದರೆ ಗೊತ್ತಿರುತ್ತೆ. ಸೊ ಪಾದಕ ಕ್ಷೇತ್ರದಲ್ಲಿ ಆ ಕೆಲಸ ಎಲ್ಲ ಮುಗಿದೋಗಿದೆ. ವಿಶೇಷ ಇತ್ತೀಚೆಗೆ ಗುರುಕುಲ ಶುರುವಾಗಿದೆ, ವಾಸುದೇವ ಗುರುಕುಲ ಅಂತೇಳಿ ಗುರುಕುಲ ಶುರುವಾಗಿ ಹೋದ ವರ್ಷ 15 ವಿದ್ಯಾರ್ಥಿಗಳು 30 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆಗಲೇ ಒಂದು ಸ್ಟೇಜ್ವರೆಗೆ ಅಲ್ಲಿ ಓದಿ, ಆಮೇಲೆ ಯೋಗ ದೀಪಿಕ ತತ್ವ ದೀಪಿಕ ಪರಿವಾರ ಶ್ರೀಗಳ ಇದೆಲ್ಲ ವ್ಯವಸ್ಥೆ ಎಲ್ಲ ಕಾಣೀರು ಸ್ವಾಮಿಗಳು, ವಿದ್ಯಾರ್ಥಿಗಳ ಕೋರ್ಸ್ ಎಲ್ಲ ಮೇಂಟೈನ್ ಮಾಡ್ತಿರೋದು ಪರಿಮಾರ ಶ್ರೀಪಾದ ಪರ್ಯಾಯ ಶ್ರೀಪಾದಗಳು. ಆ ಮೂಲಕ ನಡೆದದು ದೊಡ್ಡದಾಗಿ ಬೆಳೀತಾ ಇದೆ. ಅಲ್ಲಿ ಅಧ್ಯಾಪಕರು ಇವರು ನಿತ್ಯ ಸುಮಾರು 8 ಜನಕ್ಕೆ ಊಟದ ವ್ಯವಸ್ಥೆ, ಅಧ್ಯಾಪಕರ ಊಟದ ವ್ಯವಸ್ಥೆ, ಬೆಳಿಗ್ಗೆ ಸಹ 2 ಹೊತ್ತು, ಬೆಳಿಗ್ಗೆ ಅವರಿಗೆ ಫಲಹಾರ, ಸಾಯಂಕಾಲ ಇದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇತಿ ಹೋದ ವರ್ಷ ಶುರುವಾಗಿದ್ದು, ಇದು 2ನೇ ವರ್ಷ, ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಅದಕ್ಕೆಲ್ಲ ಖರ್ಚು ಅಂದರೆ ಯಥಾ ಪ್ರಕಾರ ಬೇರೆ ಏನೂ ಇಲ್ಲ, ಮಠ ಸರ್ಕಾರದ್ದು ಇಲ್ಲ, ಏನು ನೆರಗಡೆದೇ ಅಷ್ಟೇ ಹೊರತು ಬೇರೆ ಇಲ್ಲ. ಅದಕ್ಕಾಗಿ ಒಬ್ಬ ವಿದ್ಯಾರ್ಥಿಗೆ ಪ್ರತಿ ದಿವಸಕ್ಕೆ 100 ರೂಪಾಯಿ, ಅದು ಯಾಕೆ 100 ರೂಪಾಯಿಗೆ ಆಗೋದಿಲ್ಲ, 100 ರೂಪಾಯಿ ಇಟ್ಕೊಂಡು ಲೆಕ್ಕ ಹಾಕಿದ ಹಾಕ್ಕೊಂಡ್ರೆ ವರ್ಷಕ್ಕೆ ಎಷ್ಟಾಯ್ತು ಅಲ್ಲಿಗೆ 36,000 ರೂಪಾಯಿ ಕೊಟ್ಟರೆ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿರ ಪೂರ್ತಿಯಾಗಿ ದತ್ತು ತೊಗೊಂಡು ಓದಿಸ್ತಾಗ ಲೆಕ್ಕ. ಆ ರೀತಿ ಸೇವೆ ಮಾಡೋಕ್ಕೆ ಒಳ್ಳೆ ಅವಕಾಶ ಇದೆ. ಆ ಸೇವೆ ಯಾತಕ್ಕೆ ನಾವು ಮಾಡಬೇಕು ಅಂದರೆ ಅತಿಥಿ ಪೂಜೆ ಒಂದು ಕಂಪಲ್ಸರಿ. ನಿಮ್ಮ ಅತಿಥಿ ನಮ್ಗೆ ಎಲ್ಲಿ ಸಿಗ್ತಾರೆ ಬೆಂಗಳೂರು ಅಂತ ಊರಲ್ಲಿ ಮನೆಯಲ್ಲಿ ಊಟ ಮಾಡಿಕೊಡೋದೇ ಕಷ್ಟ. ಆದರೆ ಅದಕ್ಕೆ ವ್ಯವಸ್ಥೆ ಆಗಿಬಿಟ್ಟಾಗ ನಿಶ್ಚಿಂತೆಯಾಗಿ ಏನಾಯಿತು, ನಾವು ಅತಿಥಿ ಪೂಜೆ ಒಂದು ಪಂಚಮಾಯಿಗೆ ಒಂದು ಮಿಸ್ ಆಗ್ತಿತ್ತು, ನಮಗೆ ಪಂಚಮಾಯಿಗೆ ಒಂದು ಯಜ್ಞ ಮಿಸ್ ಆಗಿಬಿಡ್ತಿತ್ತು ಆ್ಯಕ್ಚುಲಿ. ಆದರೆ ಈಗ ನಾವು ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದರೆ ಆ ಕೆಲಸ ಸರಿಯಾಗಿ ನಡೆಯುತ್ತೆ. ನಾವು ಡೈರೆಕ್ಟ್ ಜ್ಞಾನ ಕಾರ್ಯಕ್ಕೆ ಕೊಡೋ ಇದು ಸೇವೆ ಆದ್ದರಿಂದ ಪುಣ್ಯ ಜಾಸ್ತಿ ಕೊಡ್ಬೇಕು. ಕೊಡ್ಬೇಕು, ಬರ್ತಾರೆ, ಉಪಾಧ್ಯಾಯರು ಬರ್ತಾನೆ ಇರ್ತಾರೆ, ಇಲ್ಲೂ ಕೊಡ್ಬೋದು. ಅದು ಹೇಗೋ ಚೆಕ್ಕಲ್ಲಿ ಕೊಡ್ತೀರ ಅದರಿಂದ ಸಮಸ್ಯೆ ಇಲ್ಲ. ಆ ರೀತಿ ಎಷ್ಟು ಜನ ಕೊಟ್ಟರು ಕೂಡ ಅದು ನಮಗೆ ನಿತ್ಯ ಉಪಯೋಗಕ್ಕೆ ಬರತಕ್ಕಂಥ ಅಂಶ. ವಿದ್ಯಾರ್ಥಿಗಳಿಗೆ ಜ್ಞಾನ ಬಂತು, ನಮಗೆ ಒಂದು ಯಜ್ಞ ಆಯಿತು, ಜ್ಞಾನ ಯಜ್ಞ ಎರಡು ಒಟ್ಟಾಗದಾಗಾಯ್ತು. ಅಂತ ಅವಕಾಶ ಕಲ್ಪಿಸಿಕೊಂಡ್ರೆ ನಿಮ್ಮ ಕಟ್ಟಡದ ವ್ಯವಸ್ಥೆ ಎಲ್ಲಿ ಮುಗಿದೋಯ್ತು, ಹೆಚ್ಚು ಕಡಿಮೆ ಕಟ್ಟಡದ ಕೆಲಸ ಮುಗಿದೋಗಿದೆ. ಇದಾಗ್ತಾ ಇದ್ದಾರೆ ಈಗ ತಾಮ್ರದ ಎಲ್ಲ ಹಾಸಾಗ್ತಾ ಇದ್ದಾರೆ ಮೇಲಕ್ಕೆ, ಆ ಭಾಗ ಉಳ್ಕೊಂಡಿದೆ, ಅದು ನಡೀತಾ ಇದೆ. ಅದು ಬಹುಶಃ ಮುಂದಿನ ಮಧ್ಯಮಗಳಿಗೆ ಎಲ್ಲ ಮುಗಿದೋಗಿಬಿಡುತ್ತೆ. ಈಗ ಪಾಠಶಾಲೆ ನಡೆದಿರೋದ್ರಿಂದ ಅದನ್ನೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ತಾರೆ. ಯಾರು ಅದಕ್ಕೆ ಸಹಕಾರ ಕೊಡಕ್ಕೆ ತಯಾರಿರ್ತೀರಿ, ಅವ್ರ ನಂಬರ್ ಕೊಟ್ಬಿಟ್ರೆ ಸಾಕು, ಆಚಾರ ನಂಬರ್ ಕೊಟ್ಬಿಟ್ರೆ ಅವ್ರು ಬಂದು ಇವರ ತಿಳಿಸಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ಕೊಡೋರು ತಂದು ಕೊಟ್ಟವರು ಕೊಡ್ಬೋದು, ಏನು ಸಮಸ್ಯೆ ಕೊಡ್ಬೋದು. ಇಲ್ಲಿ ಆಚಾರ್ಯ ನಾಳೆ ನಾಳೆ ಪಾಠ ಇಲ್ಲ, ನಾಡಿದ್ದಿರ್ತೀರ ಬೆಳಿಗ್ಗೆ, ನಾಡಿದ್ದಿರ್ತೀರ ಇಲ್ಲ ಇರೋದಿಲ್ಲ, ಸರಿ ನಾ ಇನ್ನೊಂದು ಬರ್ತಾರೆ. ಆಯ್ತು ಆಯ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಾಮತೇನ ಧೀಯತಾ ಪ್ರಮಲ. ನಾಳೆ ಸಾಯಂಕಾಲ ಪ್ರವಚನ ಇದೆ, ವಿಜೇಂದ್ರ ಸ್ವಾಮಿಗಳ ಆರಾಧನೆ ನಾಳೆ. ನಾಳೆ ಸಾಯಂಕಾಲ ಮಾಮೂಲು 6:30 ಎಂಟು ಪ್ರವಚನ ಇದೆ. 6:30